ವೀರ್ಯ ಏವವ ತಸ್ಮಾತ್ ಗುಹಾಗತಃ ಶಿಷ್ಯೇ ಕಿಂ ತೇಜಃ. ಅವನ ಹೆಸರೇನು ಗೊತ್ತಾಯ್ತಾ, ಅವನ ಶಕ್ತಿ ಏನು ಗೊತ್ತಾಯ್ತಾ, ಅವನ ಯಾತಕ್ಕಲ್ಲಿ ಬಂದಿದ್ದ ಅವನ ಶಕ್ತಿ ಎಂಥದ್ದು, ಇಷ್ಟಕ್ಕೂ ಉತ್ತರ ಕೊಡಬೇಕು. ಕಪೇ ಕುತೂಹಲಿ ಕಶ್ಯವ ಕಿಮರ್ಥ ಮೀದೃಶಂ ಕೃತಂ, ಅರ್ಧ ಶ್ಲೋಕದಲ್ಲಿ ಎಷ್ಟು ವಿಷಯ ಹೇಳಿದ್ದಾರೆ ಆಚಾರ್ಯರು. ಕಪೇ ನೀನು ಯಾರಿಗೆ ಸೇರಿದವನು, ಕುತೂಹಲಿ ಎಲ್ಲಿಂದ ಬಂದಿ, ಮತ್ತೆ ಯಾರದ್ದು ದೂತ ನೀನು, ಮತ್ತು ಕಿಮರ್ಥ ಮೀದೃಶಂ ಕೃತ, ಇಷ್ಟೆಲ್ಲ ಯಾತಕ್ಕೆ ಮಾಡಿದ. ಅರ್ಧ ಶ್ಲೋಕದಲ್ಲಿ ಹ್ಯಾಕ್ ಹೇಳ್ತಾರೋ, ಇಡೀ ಶ್ಲೋಕದೊಳಗೆ ವಚ್ಚಿದಾಗ ಪ್ರಶ್ನೆ ಮಾಡಿದ, ಅವನು ಯಾರು ಅವನು ಪರಿಚಯ ಮಾಡಿಕೊಡಿ ಅಂತ ಕೇಳಿದ. ಶ್ರೀ ಶುಕ ಉವಾಚ, ಈ ಶುಕಾಚಾರ್ಯ ಹೇಳ್ತಾರೆ, ಅದೆಲ್ಲ ನಾಳೆ ನೋಡೋಣ. ಅದು ಒಳ್ಳೆ ಸ್ತೋತ್ರ, ಮುಚುಕುಂದ್ರಾಜ ಭಾರಿ ಒಳ್ಳೆ ಸ್ತೋತ್ರ ಮಾಡ್ತಾನೆ. ಅದೆಲ್ಲ ವಿಷ್ಣು ತೀರ್ಥದ ಭಾಗವತಾರೋದ್ಧಾರದಲ್ಲಿ ಎಷ್ಟೋ ವಾಕ್ಯ ಉಲ್ಲೇಖ ಮಾಡ್ತಾರೆ, ಅದನ್ನೆಲ್ಲ ನಾಳೆ. ನಾರಾಯಣ ನಿಖಿಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಮಿತ ದ್ಯುತಿಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರುಮಜೇಶ ನುತಂ ಪ್ರಣಮ್ಯ ವಕ್ಷ್ಯಾಮಿ ಋಗರ್ಥಮತಿ ತುಷ್ಟಿಕರಂ ತದಸ್ಯಾ. ಸೂಕ್ತ 18. ನವರ್ಚಂ ಮೇಧಾತಿಥಿ ಈ ಕಾಣುವ 9 ದುಃಖಗಳು, ಮೇಧಾತಿಥಿ ಕಾಣುವ ಋಷಿಗಳು 1-5, ಒಟ್ಟು 9 ಋಕ್ಕಿರೋದರಲ್ಲಿ 1-5 ಬ್ರಹ್ಮಣಸ್ಪತಿ ದೇವತೆ, 4ನೇದಕ್ಕೆ ಇಂದ್ರೋ ಬ್ರಹ್ಮಣಸ್ಪತಿ ಪ್ಲಸ್, ಆಮೇಲೆ ಇಂದ್ರ ಪ್ಲಸ್ ಬ್ರಹ್ಮಣಸ್ಪತಿ ಮತ್ತು ಸೋಮ, 5ನೇದಕ್ಕೆ ಬ್ರಹ್ಮಣಸ್ಪತಿ ಸೋಮ ಇಂದ್ರೋ ದಕ್ಷಿಣಾಚ, 8 ಜನ ದೇವತೆಗಳು. ಆಮೇಲೆ 6-8 ಸದಸಸ್ಪತಿ ದೇವತೆ, 9ಕ್ಕೆ ಸದಸಸ್ಪತಿ ನರಾಶಂಸೋವ, ನರ ಸದಸ್ಪತಿ ನರಾಶಂಸ ಇಬ್ಬರು ಆಗಬಹುದು. ಗಾಯತ್ರಿ ಛಂದಸ್ಸು, ಋಷಿ ಛಂದಸ್ಸು ಚೇಂಜ್ ಆಗಲಿಲ್ಲ, ಮತ್ತು ಮಧ್ಯೆ ದೇವತೆಗಳು ಮಾತ್ರ ಚೇಂಜ್ ಆಗ್ತಾ ಹೋಗ್ತಾರೆ. ಆದ್ದರಿಂದ ವೇದ ಪ್ರಪಂಚ ಅರ್ಥ ಮಾಡ್ಕೋಬೇಕಾದ್ರೆ ಆ ಮಂತ್ರ ಯಾರನ್ನು ಹೇಳುತ್ತೆ ಎಂಬುದನ್ನು ಸರಿಯಾಗಿ ಗಮನ ಕೊಟ್ಟು ನೋಡಿರಬೇಕು. ಸೋಮಾನಂ ಸ್ವರಣಂ ಕೃಣಿ ಬ್ರಹ್ಮಣಸ್ಪತೆ ಕಕ್ಷೀವಂತಂ ಯ ಔಷಿಜ. ಸೋಮಾನಂ ಸ್ವರಣಂ ಕೃಣಿ ಬ್ರಹ್ಮಣಸ್ಪತೆ ಕಕ್ಷೀವಂತಂ ಯಹ ಔಷಿಜ. ಅದಕ್ಕೆ ಬ್ರಹ್ಮಣಸ್ಪತಿ ದೇವತೆ ಅಂತ ಹೇಳಿದ್ರಲ್ಲ, ಬ್ರಹ್ಮಣಸ್ಪತೆ ಬ್ರಹ್ಮಣ ಶಬ್ದಕ್ಕೆ ಅರ್ಥ ಬೃಹಸ್ಪತಿ ಅಂತಲೂ ಅರ್ಥ. ಮತ್ತು ಮುಖ್ಯವಾಗಿ ಬ್ರಹ್ಮಣಸ್ಪತಿ ಅಂದರೆ ಸಾಕ್ಷಾತ್ ನಾರಾಯಣ. ಸೌಮ್ಯಂ ಶಬ್ದಂ ಕೃಣುತ್ವಂ ಸೋಮಾನಂ ಸ್ವರಣಂ ಕೃಣಿಹಿ ಅಂದ್ರೇನು, ಸೌಮ್ಯಂ ಶಬ್ದಂ ಕೃಣುತ್ವಂನೋ ವಿಷ್ಣೋ ವಾಯೋ ಸುವಾಕ್ಪತೆ. 3 ಜನಕ್ಕೆ ಅನ್ವಯ. ವಿಷ್ಣು ಮುಖ್ಯವಾಗಿ ಬ್ರಹ್ಮಣಸ್ಪತಿ ಅಂದರೆ ವಿಷ್ಣು, ಬ್ರಹ್ಮ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಗೊತ್ತಾಯ್ತಾ, ಮಹಾಲಕ್ಷ್ಮೀಪತಿ ಆಗಿದ್ದಕ್ಕೆ ದೇವರಿಗೆ ಬ್ರಹ್ಮಣಸ್ಪತಿ ಅಂತ ಹೆಸರು. ಇನ್ನು ಬ್ರಹ್ಮ ಅಂದರೆ ವೇದ ಅಂತ ಅರ್ಥ, ಸಕಲ ವೇದ ಪ್ರತಿಪಾದ್ಯನಾದ್ದರಿಂದ ದೇವರಿಗೆ ಬ್ರಹ್ಮಣಸ್ಪತಿ ವೇದಪತಿ ಅಂತ ಕರೀತಾರೆ. ಆಮೇಲೆ ಬ್ರಹ್ಮಾಣಿ ಅಂತ ಹೇಳಿದರೆ ಭಾರತೀ ಸರಸ್ವತಿಯರು, ಅವರ ಪತಿಯಾಗಿದ್ದಕ್ಕೆ ವಾಯುದೇವರಿಗೆ ಬ್ರಹ್ಮಣಸ್ಪತಿ ಅಂತ ಹೆಸರು. ಇನ್ನು ಬ್ರಹ್ಮ ಅಂದರೆ ಸಾಮಾನ್ಯವಾಗಿ ವೇದ, ಆ ವೇದ ಅಧ್ಯಯನ ಮಾಡಿದರೆ ಭಾರಿ ನಿಪುಣರಾದವರು ಬೃಹಸ್ಪತ್ಯಾಚಾರ್ಯರು, ಅವರಿಗೆ ಏನಂತ ಹೆಸರಿದೆ, ಬ್ರಹ್ಮಣಸ್ಪತಿ ಅಂತ ಹೆಸರಿದೆ. ಅದು ವಿಷ್ಣು ವಾಯೋ ಸುವಾಕ್ಪತೆ, ವಿಷ್ಣುವಿಗೆ 3 ಅನ್ವಯ ಆಗೋದು ಹೌದು, ಕ್ರಮವಾಗಿ ದೇವತೆಗಳು ಹೌದು. ಕಕ್ಷೀವಂತಂ ಪ್ರತಿಹಿ ಯೋ ದತ್ತೋ ಯ ಸುಶಿಕ್ ಸುತಃ. ಈ ಕಕ್ಷೀವಂತನಾದ ನನ್ನ ಬಳಿಗೆ, ಕಕ್ಷೀವಂತನ ಬಗ್ಗೆ ನೀನು ಸೌಮ್ಯವಾದ ಶಬ್ದವನ್ನ ಕೃಣು ಮಾಡು. ಯಹ ಸ ಉಶಿಕ್ ಸುತಃ, ಈ ಕಕ್ಷೀವಂತ ಯಾರು ಅಂದ್ರೆ ಉಶಿಕ್ ಅಂತಕ್ಕಂಥ ಮುನಿಯ ಮಗ. ವಿವಕ್ಷಿತೋ ಮುನಿ ಸೋಪಿ ತಸ್ಮಾತ್ ಅರ್ಥೋಪಿ ಮಾಂ ಪ್ರತಿ. ವಿವಕ್ಷಿತ ಮುನಿ ಸೋಪಿ, ಆ ಮುನಿಯಾದಂತಹ ವಿವಕ್ಷಿತನು ಕೂಡ ಇಲ್ಲಿ ಯಾರು, ಕಕ್ಷೀವಂತ ಮುನಿಯು ಕೂಡ ವಿವಕ್ಷಿತ. ತಸ್ಮಾತ್ ಅರ್ಥೋಪಿ ಮಾಂ ಪ್ರತಿ, ಅದು ಟೀಕಾರ ವಿಶೇಷಗಳನ್ನು ಬರೀತಾರೆ. ಯಶ್ ಶಬ್ದ ಪಾಕ್ ಕಕ್ಷೀವಂತಂ ಋಷಿಂ ಪ್ರತಿ ದತ್ತಃ ತಾದೃಶಂ ಕಹ ಕಕ್ಷೀವಾನ್ ಯಹ ಔಷಿಜ ಯ ಉಶಿಕ್ ಸುತಃ. ಕಕ್ಷೀವಂತನ ಔಷಿಜ ಅಂತ ಕರೀತಾರೆ. ಔಷಿಜ ಅಂದ್ರೆ ಏನು, ಉಶಿಕ್ಕನ ಮಗ ಅಂತ ಅರ್ಥ. ಕಕ್ಷೀವಂತಮಿತಿ ಪರೋಕ್ಷತ್ವೋಕ್ತ್ಯ ಅನ್ಯತ್ವಮಾಶಂಕ್ಯ ಪರಿಹರತಿ ವಿವಕ್ಷಿತ ಇತಿ. ಕಕ್ಷೀವಂತಂ ಅಂತ ಹೇಳಿದ್ರಿಂದ ತಾನೇ ಕಕ್ಷೀವಾನ್ ಅಂತ ಅರ್ಥ. ಯೋತ್ರ ಮುನಿರ್ವಿವಕ್ಷಿತೋ ಮೇಧಾತಿಥಿ ಸಏವ ಕಕ್ಷೀವಾನಪಿ. ಮೇಧಾತಿಥಿಗಳು ಯಾರು ಅಂದರೆ ಕಕ್ಷೀವಂತರಿಗೆ ಮೇಧಾತಿಥಿ ಇನ್ನೊಂದು ಹೆಸರು. ತಸ್ಮಾತ್ ಕಕ್ಷೀವಂತಂ ಪ್ರತೀತ್ಯಸ್ಯ ಮಾಂ ಪ್ರತೀತ್ಯೇವಾರ್ಥೋ ಭವತಿ. ಕಕ್ಷೀವಂತನ ಬಗ್ಗೆ ನೀನು ಮೃದುವಾಗು, ಕಠೋರವಾದ ಮಾತುಗಳನ್ನು ಉಚ್ಚಾರಣೆ ಮಾಡಬೇಡ, ಸೌಮ್ಯವಾದ ಮಾತುಗಳನ್ನು ಉಚ್ಚಾರಣೆ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ಮೇಧಾತಿಥಿ ಕಣ್ವಹ ಮುನಿಗಳು, ಹಾಗೆ ಯಾರಿವರು ಅಂತ ಪ್ರಶ್ನೆ ಬಂದರೆ ಕಕ್ಷೀವಂತನೇ ಋಷಿ. ಕಕ್ಷೀವಂತ ಯಾರು ಅಂದರೆ ಉಶಿಕ್ ಅನ್ನೋನು ಮಗ, ಆತ ಬೇಡ್ಕೋತಾ ಇದ್ದಾನೆ ನನ್ನ ಬಗ್ಗೆ ನೀನು ಕರುಣೆಯಿಂದ ಅತ್ಯಂತ ಸೌಮ್ಯವಾಗಿ ವರ್ತಿಸು ಅಂತ ಹೇಳ್ತಾರೆ. ಉಳಿದು ವರ್ಷ ನಾಳೆ. ಓಂ ಧ್ಯಾಯೇತಂ ಪರಮಾನಂದಂ ಯನ್ಮಾತಾಮತಿಮಯದ ಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ಯಾವುದಾಗಿತ್ತು, ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇಶೇಷ ಪುರಾಣ ವಿದ್ಯಾಂ. ಅದನ್ನ ಹ್ಯಾಗೆ ಬಿಡಿಸ್ಬೇಕು ತೋರಿಸ್ತಾರೆ ಪದವಿಭಾಗನ. ಯಹ ನೋಡಿ ನಿರ್ಮಮೇ ಅಶೇಷ ಪುರಾಣ ವಿದ್ಯಾಂ, ಸರಿ ಹೋಯಿತು. ಯೋನಿಹಿ ನೋಡಿ, ಯೋನಿಹಿ ಯೋ ನಿರ್ಮಮೆ ಆಗಿತ್ತು ಇಲ್ಲಿ. ಯೋನಿಹಿ ಮಮ ಈಸೇ ಶಪುಹು ಆ ಅಣವಿತ್, ಅಲ್ಲೇನಾಗಿದೆ ಪುರಾಣವಿತ್ ಅಂತಿದೆ. ಆ ಅಣವಿತ್ ಯಾಂ ಯಹ ಅನಿಹಿ, ಯೋನಿಹಿ ಎಂಬುದನ್ನ ಯಾ ಅನಿಹಿ ಯೋನಿಹಿ ಅಂತ ಆ ರೀತಿ ಬಿಡಿಸ್ಬೋದು, ಬೇಕಾದ್ರೆ ಬಿಡಿಸ್ಬೋದು. ಮಮೇ ಅಶೇಷ ಪುರಾಣವಿತ್ ಯಾಂ ಯಾ ಉ ನಿರ್ಮಮೇಶೇ ಶಪುರಾಣ ವಿಧಿ ಆ ಅಂ, ಈ ರೀತಿ ಬಿಡಿಸಿದಾಗ ಒಂದು ಪದ ರಿಪೀಟ್ ಆಗಲೇ ಇಲ್ಲ, ಆ ರೀತಿ ಆಗೋಯ್ತು. ನೋಡೋದಕ್ಕೆ ಏನನಿಸಿತ್ತು ನಮಗೆ, ಇಡೀ ಶ್ಲೋಕ ಶ್ಲೋಕನೇ ಒಂದೇ ಪಾದದಲ್ಲಿ ರಿಪೀಟ್ ಆಗಿತ್ತು ಅನಿಸಿತ್ತು. ಈ ಬಿಡಿಸಿಬಿಟ್ಟಾಗ ಎಲ್ಲ ಬೇರೆ ಬೇರೆ ಪದಗಳು, ರಿಪೀಟೇಷನ್ನೇ ಕಾಣಲಿಲ್ಲ. ಯಹ ನಿರ್ಮಮೇ ಯೋ ನಿರ್ಮಮೇ ಅಶೇಷ ಪುರಾಣ ವಿದ್ಯಾಂ ಯೋ ನಿಹಿ, ನೋಡಿ ಯಹ ನಿರ್ಮಮೆ ಆ ಕಡೆ ತಗೊಂಡಿದ್ರು, ಯೋ ನಿಹಿ ಒಂದೇ ಪದ ಆಯ್ತು. ಈಗ ಆಮೇಲೆ ಮಮ ಈಶೇಷಪುಹು, ಈಶೇಷಪುಹು ಆ ಅಣವಿತ್, ಆ ಅಣವಿತ್ ಯಾಂ ಪುರಾಣ ವಿದ್ಯಾಂ ಅನ್ನೋದನ್ನು ಏನಂತ ಬಿಡಿಸಿದ್ರು, ಮಮ ಈಶೇಷಪುಹು ಅಣವಿತ್ ಯಾಂ. ಅಲ್ಲಿ ಅಣವಿತ್ ಅಂಬುದನ್ನು ಯಾವ ರೀತಿ ಬಿಡಿಸೋಕೆ ಬರುತ್ತೆ, ಆ ಅಣವಿತ್ ಅಂತ ಮಾಡಿಕೊಂಡ್ರೆ ಆ ಪ್ಲಸ್ ಅಣವಿತ್ ಇದ್ದುಕೊಟ್ಟು ಅಣವಿತ್ತೇ ಆಗೋದು ಸಂಧಿಯಾಗಿಬಿಟ್ಟು. ಯಾಂ ಯಹ ಅನಿಹಿ, ಯಹ ಅನಿಹಿ ಮಮೇ ಅಶೇಷ ಪುರಾಣವಿತ್ ದ್ಯಾಂ ಪುರಾಣವಿತ್ ದ್ಯಾಂ ಪುರಾಣ ವಿದ್ಯಾಂ ಪುರಾಣವಿತ್ ದ್ಯಾಂ ಯಾವು ನಿರ್ಮಮೇಶೇ, ಯಾವು ನಿರ್ಮಮೇಶೇ ಶಪುರಾಣ ವಿಧಿ ಆ ಅಂ, ಈ ರೀತಿ ಬಿಡಿಸಿದಾಗ ಪೂರ್ತಿ ಹೊಸ ರೂಪ ತಗೊಂಡ್ಬಿಡ್ತದೆ. ಅದನ್ನು ಏನು ನಮ್ಮ ಅರ್ಥ ಹೇಳ್ತಾರೆ, ಭಾರತ ಏವಂ ಭಾರತ ಮಾಶ್ರಿತ್ಯ ಸರ್ವಶಾಸ್ತ್ರ ನಿರ್ಣಯಂ ಕೃತ್ವ ಏತದ್ ವಿದ್ಯಾವೇದ್ಯಂ ವಿದ್ಯಾಧೀಶಂ ಸ್ಮರನ್ ತಚ್ಛರಣಾಗತಿಂ ಪ್ರಾರ್ಥಯತೆ. ಕೊನೆಯದು ಏವಂ ಭಾರತ ಮಾಶ್ರಿತ್ಯ ಸರ್ವಶಾಸ್ತ್ರ ನಿರ್ಣಯಂ ಕೃತ್ವ, ಹೀಗೆ ಮಹಾಭಾರತವನ್ನು ಮುಖ್ಯ ಮಾಡಿಕೊಂಡು ಅದನ್ನೇ ಆಧರಿಸಿಬಿಟ್ಟು ಶ್ರೀಮದ್ ಆಚಾರ್ಯರು ಸರ್ವಶಾಸ್ತ್ರ ನಿರ್ಣಯವನ್ನು ಮಾಡಿಬಿಟ್ಟು ಏತದ್ ವಿದ್ಯಾವೇದ್ಯಂ, ಈ ವಿದ್ಯೆಯಿಂದ ಪ್ರತಿಪಾದಿತನಾದಂತಹ ವಿದ್ಯಾಧೀಶಂ ವಿದ್ಯಾಧೀಶರಾದ ವೇದವ್ಯಾಸ ದೇವರನ್ನ ಸ್ಮರಣ ಸ್ಮರಣೆ ಮಾಡುತ್ತಾ ತಚ್ಛರಣಾಗತಿಂ ಪ್ರಾರ್ಥಯತೆ, ಆತನ ಶರಣಾಗತಿಯನ್ನು ಬೇಡಿಕೊಳ್ತಾ ಇದ್ದಾರೆ. ಅತ್ರ ಏಕಪಾದಾಭ್ಯಾಸೇನ ಯಮಕ ನಿರ್ವಾಹ, ಒಂದೇ ಪಾದ ರಿಪೀಟ್ ಮಾಡಿಬಿಟ್ಟು ಯಮಕವನ್ನು ಮಾಡಿದ್ದಾರೆ ಅಂತ ಹೇಳಿದರು. ಅದೇನು ಬಂದ್ರೆ ನಾಳೆ ನೋಡೋಣ. ಅದೊಂದು ಇದ್ದಿದ್ರೆ ಇದು ಈ ಶ್ಲೋಕ ಮುಂದಿನದಲ್ಲ, ಆಮೇಲೆ ಭಾಭ ಅನ್ನೋ ಶ್ಲೋಕ ಎರಡು ಸ್ವಲ್ಪ ನಿಧಾನವಾಗತ್ತೆ, ಉಳಿದೆಲ್ಲ ಸರಳ ಆಗಿರುತ್ತೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹೇನ ಕಮಲಾಯಃ.